ಚೆನ್ನಾಗಿ ಬಾಣ ಪ್ರಯೋಗ ಮಾಡುತ್ತಾ ಇದ್ದಾರೆ. ಬಾಣ ಪ್ರಯೋಗ ಮಾಡುತ್ತಾ ಇರೋದು ಈ ಗೊಂಬೆಗಳಲ್ಲ, ನನ್ನ ಸ್ವಾಮಿ ರಥದ ಮುಂದೆ ಕೂತ ಕೃಷ್ಣನೇ. 10,000 ಜನರೊಳಗೆ 10,000 ರೂಪದಿಂದ 10,000 ಬಾಣ ಪ್ರಯೋಗ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ. ಇವನೇ ನನ್ನೊಳಗೆ ನಿಂತು ಅಷ್ಟೂ ಬಾಣ ಪ್ರಯೋಗ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ. ಈ ಸ್ವಾಮಿಯೇ ಎಲ್ಲರ ಪ್ರಾಣ ತೆಗೀತಾ ಇದ್ದಾನೆ ಎಂಬ ಎಚ್ಚರ. ಹೊಡೆದ ಒಂದೊಂದು ಬಾಣ ಅಲ್ಲಿರುವ ಭಗವಂತನ ಪೂಜಾ ಎಂಬ ಎಚ್ಚರ. ಆ ಎಚ್ಚರ ಕೊಟ್ಟದ್ದು ಇವನೇ ಎಂಬ ಕಟೆಚ್ಚರ. ಇಂಥ ಎಚ್ಚರದಿಂದ ಅಪರೂಪದ ಯುದ್ಧ ಮಾಡಿದವ ಅರ್ಜುನ. ಇಲ್ಲದಿದ್ದರೆ ಅರ್ಜುನನಿಗೆ ಭಾರತದಲ್ಲಿ ಅಂತ ಸ್ಥಾನ ಯಾಕೆ ಬಂದಿತ್ತು? ಇಷ್ಟು ಅರ್ಜುನನಿಗೆ ಬಂದದ್ದು ಕೃಷ್ಣ ಉಪದೇಶ ಕೊಟ್ರೆ. ಆದರೆ ಉಪದೇಶ ಕೊಡದೇನೆ ಅಂತ ಅಪರೂಪದ ಕಟ್ಟೆಚ್ಚರದಿಂದ ಆನೆಗಳಿಂದ ಆನೆಗಳನ್ನ ಸಂಹಾರ ಮಾಡಿದಂತ ಅಪರೂಪದ ವ್ಯಕ್ತಿ ಭೀಮಸೇನ. ಸದಾ ಕಟ್ಟೆಚ್ಚರ, ಸ್ವಾಮಿಯೇ ಕೊಲ್ಲಿಸ್ತಾ ಇದ್ದಾನೆ, ನಾನೇನು ಜುಜುಬಿ ಎಂಬ ಎಚ್ಚರ ಭೀಮಸೇನ ದೇವರಿಗೆ ಸದಾ ಇದೆ. ಅಂಥ ಯುದ್ಧ ಅವರು ಮಾಡಿದರು. ಅವರ ಅನುಗ್ರಹದಿಂದ ಅರ್ಜುನನಿಗೆ ಇಡೀ ಯುದ್ಧದಲ್ಲಿ, ಅಲ್ಲಿ ನೋಡಿ ಯಾರು ಹಿಂದಿನಿಂದ ಚೂರಿ ಹಾಕ್ತಾ ಇದ್ದಾರೆ, ಯಾರು ಬದಿಯಿಂದ ಹೊಡಿತಾ ಇದ್ದಾರೆ, ಆ ಹೊಡೆಯೋದರಲ್ಲಿ ಒಬ್ಬ ನಗತ ಕೆದಕಿ ಮಾತಾಡಿದರೆ ಅದಕ್ಕೂ ಉತ್ತರ ಕೊಡಬೇಕು, ಕೆದಕಿ ಮಾತಾಡಿದರೆ ಉತ್ತರ ಕೊಡಬೇಕು. ಆ ಉತ್ತರ ಕೊಡುವಾಗ್ಲೂ ಕೂಡ ಆ ಮಾತು ಅಲ್ಲಿರೋ ಭಗವಂತನ ಪೂಜಾ ಅಂತ ಹೊಡಿಬೇಕು. ಎಲ್ಲಾ ಕಡೆ ಸರ್ವತ್ರ ಭಗವಂತನ ಚಿಂತನೆ ಬರ್ತಾ ಇರಬೇಕು. ತನ್ನ ಸಕಲೇಂದ್ರಿಯ ವ್ಯಾಪಾರಗಳಲ್ಲಿ ಕೈಯಿಂದ ಬಾಣ ಹಿಡಿದು ಧನುಸ್ಸನ್ನು ಹಿಡಿದು ನೋಡಿ ಗುರಿ ಹಿಡಿದು ಹೊಡೆಯುತ್ತಾ ಇದ್ದರೆ ಆ ಇಂದ್ರಿಯಗಳ ವ್ಯಾಪಾರದಲ್ಲಿ ಭಗವಂತ ಹೇಗೆ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಕೂತಿರಬೇಕು. ಇಷ್ಟು ಎಚ್ಚರದಿಂದ ಮಹಾಯೋಗಿಯಾಗಿ ಯುದ್ಧವೆಂಬ ಯೋಗಾಭ್ಯಾಸವನ್ನ ಮಾಡಿ ಭಗವಂತನ ಸಿದ್ಧಿಯನ್ನು ಪಡೆದಂತಹ ಅಪರೂಪದ ವ್ಯಕ್ತಿ ಅರ್ಜುನ. ಅದಕ್ಕೆ ಅವರನ್ನ ಗುಡಾಕೇಶ ಅಂತ ಕರೆದರು. ಇಲ್ಲದಿದ್ದರೆ ಆ ಸಾಧನ ನಮಗೆ ಎಷ್ಟು ಕೋಟಿ ವರ್ಷಗಳು ಮಾಡಿದರೆ ಬಂದೀತು, ಸಾಧ್ಯವಿಲ್ಲ. ಅದನ್ನು ಹೇಳುತ್ತಾರೆ, ಹೇ ಅರ್ಜುನ, ಶೋಕ ಪಡಬಾರದವರ ಕುರಿತು ಶೋಕ ಮಾಡುತ್ತಾ ಇದೆಯಾ? ಅಷ್ಟೇ ಅಲ್ಲ, ಪ್ರಜ್ಞಾವಾದಾಂಶ ಭಾಷಸೆ. ಪ್ರಜ್ಞಾವಾದ ಅಂದ್ರೆ ಏನು? ರಾಯರು ತುಂಬಾ ಚೆನ್ನಾಗಿ ಹೇಳುತ್ತಾರೆ, ಪ್ರಜ್ಞೆಯ ಉತ್ಥಾಹ ವಾದಾಹ ಅಂದ್ರೆ ನಿನ್ನ ಬುದ್ಧಿಗೆ ಬಂದಂತೆ ಮಾತಾಡುತ್ತಾ ಇದೀಯ. ದೊಡ್ಡವರು ನಿನ್ನ ಮಾತನ್ನ ಒಪ್ಪಲ್ಲ, ದೊಡ್ಡವರು ಒಪ್ಪುವ ಮಾತು ಮಾತಾಡುತ್ತಾ ಇಲ್ಲ, ನಿನಗ್ ಬುದ್ಧಿಗೆ ಏನು ಕಪೋಲ ಕಲ್ಪಿತ ಆಗಿದೆ ಅದನ್ನು ಹೇಳುತ್ತಾ ಇದೀಯ. ಯಾಕೆ ಹಾಗೆ ಹೇಳ್ತೀಯ ಅಂದರೆ, ಯಾರು ಕೂಡ ಹರಿದ್ವೇಷಿಗಳ ಸಂಹಾರ ಅಧರ್ಮ ಅಂತ ಹೇಳಿಲ್ಲ ಅರ್ಜುನ. ಮತ್ತೆ ಹರಿದ್ವೇಷಿಗಳು ಅವರ ಜೊತೆಗಿರುವಂತ ಅವರ ನಿಗ್ರಹ ಅಧರ್ಮ ಅಂತ ಹೇಳಿಲ್ಲ. ನೀನು ಹೇಳ್ತಾ ಇದೀಯ ಅದು ದೊಡ್ಡವರಿಗೆ ಸಮ್ಮತವೋ ಅಲ್ಲ? ಅಥವಾ ರಾಯರು ತುಂಬಾ ಸುಂದರ ಬಿಡಿಸ್ತಾರೆ ಅದನ್ನ, ಪ್ರಜ್ಞೆಯಿಂದ ಕೂಡಿದ ವಾದಗಳು ಪ್ರಜ್ಞಾವಾದಗಳು ಅಂತಾದರೆ ಇನ್ನೊಂದರ್ಥ ಹೇಳುತ್ತಾರೆ, ವಿಶೇಷವಾಗಿ ತಿಳ್ಕೊಂಡವರು ಪ್ರಕರ್ಷೇಣ ಜಾನಂತೀತಿ ಪ್ರಜ್ಞಾ, ಜ್ಞಾನಿಗಳು ಅವರ ಅವಾದ ಅವರು ಹೇಳದೇ ಇರುವ ವಾದ ಹೇಳತಾ ಇದೆಯಪ್ಪ ಇಲ್ಲಿ ಹೇಳಿದರೆ. ಅರ್ಜುನ ಸ್ಥಾನದಲ್ಲಿ ಜೀವ ಇದ್ದಾನೆ, ಎಲ್ಲಾ ಜೀವರಾಶಿಗಳು ಇದ್ದೀವಿ. ಜ್ಞಾನಿಗಳಿಗೆ ಸಮ್ಮತವಲ್ಲದ ಭಾಷಣ ನಮಗೆ ಬಾಯಿಯಿಂದ ತುಂಬಾ ಬರ್ತಾ ಇರುತ್ತೆ. ಜ್ಞಾನಿಗಳಿಗೆ ಸಮ್ಮತವಲ್ಲದ ಭಾಷಣ ನಮ್ಮನ್ನು ಬರ್ತಾ ಇರುತ್ತೆ, ಅದನ್ನ ಸ್ವಾಮಿ ತಡೆಯುತ್ತಾ ಇದ್ದಾನೆ. ಯಾವಾಗ್ಲೂ ನಮ್ಮ ಬಾಯಿಯಿಂದ ದೊಡ್ಡವರಿಗೆ ಸಮ್ಮತವಾದ ಮಾತೇ ಬರ್ತಾ ಇರಬೇಕಷ್ಟೇ ಹೊರತು ನಮಗೆ ಬುದ್ಧಿಗೆ ಬಂದಂತೆ ಮಾತಾಡಬಾರದು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಬುದ್ಧಿಗೆ ಬಂದಂತೆ ಮಾತಾಡಿದರೆ ಏನಾಗುತ್ತೆ? ನರಕದಿಂದ ನಿವೃತ್ತಿಯೇ ಇರಲ್ಲ ಅಂದ್ರು. ಯಾಕಪ್ಪ ನರಕದಿಂದ ನಿವೃತ್ತಿ ಇರಲ್ಲ ಅಂದ್ರೆ, ನಮ್ಮ ಬುದ್ಧಿಗೆ ಬಂದಂತೆ ಮಾತಾಡಿದರೆ ಅದು ಯಾವ ಸಜ್ಜನರ ಕೇಳುತ್ತಾರೋ ಅವರ ತಲೆಯಲ್ಲಿ ತೂರಿದರೆ ಅವರೂ ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದರೆ, ಅವರೂ ಹಾಗೆ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡಿದರೆ, ಆ ಪರಂಪರೆ ಹಾಗೇ ಮಾಡುತ್ತಾ ಬಂದರೆ, ಆ ಪರಂಪರೆ ಎಷ್ಟು ಕಾಲ ಇರುತ್ತೋ ಭೂಮಿಯ ಮೇಲೆ ಅಷ್ಟು ಸಾವಿರ ವರ್ಷಗಳ ಕಾಲ ನರಕದಲ್ಲಿ ಬಿದ್ದಿರ್ತೇವೆ ನಾವು. ಅದಕ್ಕೆ ನರಕಕ್ಕೆ ಹೋಗಲಿಕ್ಕೆ ರಾಜಮಾರ್ಗ ಯಾವುದು? ಪುರಾಣ ಹೇಳೋದು, ಪ್ರವಚನ ಮಾಡೋದು ನರಕಕ್ಕೆ ಹೋಗಲಿಕ್ಕೆ ರಾಜಮಾರ್ಗ. ಯಾವಾಗ? ಖುಷಿ ಬಂದಂತೆ ಮಾತಾಡಿದರೆ. ಶಾಸ್ತ್ರಸಮ್ಮತವಾದ ಮಾತುಗಳಲ್ಲದೆ ತಮ್ಮ ಬುದ್ಧಿಗೆ ಬಂದಂತೆ, ಪುಸ್ತಕದಲ್ಲಿ ಇಲ್ಲದ್ದು ನೋಡಿ ನೋಡಿ ಕೂಡ ಇಲ್ಲದ್ದು ಯಾರು ಹೇಳುತ್ತಾರೋ ಅವರಿಗೆ ನರಕ ಕಟ್ಟಿಟ್ಟ ಬುತ್ತಿ ಎಂದರು. ಯಾಕೆ? ಒಬ್ಬರೇ ಕೂತು ಎಷ್ಟು ಪಾಪ ಮಾಡಲಿಕ್ಕಾಗುತ್ತೆ? ಚೂರೋ 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 ಎಷ್ಟು ಮಾಡಲಿಕ್ಕಾಗುತ್ತೆ? 100 ವರ್ಷ. ಅದೇ ನೀವೆಲ್ಲರೂ ನನ್ನ ಮಾತು ಕೇಳಿ, ನಾನು ಹೇಳಬಾರದ್ದನ್ನು ಹೇಳಿ ಅದು ನಿಮ್ಮ ತಲೆಯಲ್ಲಿ ಕೂತು ದಿನಕ್ಕೊಂದು ಸಲ ಅನುಸಂಧಾನ ಮಾಡಿದರೆ ಸಾಕು, ಚೆಕ್ ನನಗೆ ಬಂದು ಬಿಡ್ತಾ ಹಾಯ್ ಇರುತ್ತೆ, ದಿನಾಗೂ ಬಂದು ಬಿಡುತ್ತೆ, ನೀವು ಮಾಡಿದ ಪಾಪ ಎಲ್ಲ ನನಗೆ ಬರ್ತಾ ಇರುತ್ತೆ. ಹೌದಾನೆ? ಆದ ಕಾರಣದ ಬೇಡ ಅಂದ್ರು. ಹಾಗೆ ಇಲ್ಲಿ ಹೇಳುತ್ತಾನೆ ಕೃಷ್ಣ, ಯಾರ ಕುರಿತು ಶೋಕ ಪಡಬಾರದೋ ಅವರ ಕುರಿತು ಶೋಕ ಪಡ್ತಾ ಇದ್ದೀಯ. ನಕ್ಕುವಲ್ಲ ನಾವು, ಪಾಪ ಅರ್ಜುನ ಇವರೆಲ್ಲರ ಕುರಿತು ಶೋಕ ಪಡಬಾರದು, ಪಡ್ತಾ ಇದ್ದಾನೆ. ಅಯ್ಯೋ ಪಾಪ, ಮತ್ತೆ ನಾವ್ಯಾರು? ಬೆಳಿಗ್ಗೆದ್ದು ಕೂಡಲೇ ತಲೆಯಲ್ಲಿ ಕಡಿತಾ ಇರುತ್ತೆ, ನಮ್ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಒಂದು ವೇಳೆ ನಾನು ಹೋದರೆ ಹೇಗಿರ್ತಾರೋ ಏನೋ, ನಾನಿಲ್ಲದಿದ್ರೆ ನಮ್ಮವರು ಏನಾಗಿ ಹೋಗ್ತಾರೋ ಏನೋ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಮೇಲೆ ಗೋಡೆ ಮೇಲೆ ಕೂತು ನೋಡಿದ್ರೆ ಚೆನ್ನಾಗಿರ್ತಾರೆ, ನಾವಿದ್ದ ಕಾಲಕ್ಕಿಂತ ಇನ್ನ ಚೆನ್ನಾಗಿರ್ತಾರೆ. ಒಳ್ಳೆ ನಾವಿದ್ದ ಕಾಲಕ್ಕೆ ಕೆಲವು ಮಾಡ್ಕೊಳ್ಳಿಕ್ ಬಿಡಲ್ಲ ಅವ್ರನ್ನ, ಅವರೆಲ್ಲ ಅದೆಲ್ಲ ಮಾಡ್ಕೊಂಡು ತಿನ್ಲಿಕ್ಕೂ ಆಗುತ್ತೆ, ಸುಖವಾಗಿ ಚೆನ್ನಾಗೂ ಇರ್ತಾರೆ, ಅವ್ರಿಗೆ ಇಷ್ಟವಾದ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಅವರಿಗಿನ್ನ ಅಡ್ಡಿ ಹೋಯ್ತಲ್ಲ ಅಂತ ಖುಷಿಯಲ್ಲಿರ್ತಾರೆ, ಅದು ನೋಡ್ಲಾರ್ದೆ ನಾವು ಮೇಲಕ್ಕೆ ಹೋಗ್ಬೇಕಾಗುತ್ತೆ. ಇದೇ ಭಾಗವತದಲ್ಲಿ ಎಲ್ಲಾ ಕಡೆ ಹೇಳಿದ್ದು, ಜಿಂಕೆಗಾಗಿ ಪ್ರಾಣ ಬಿಟ್ಟಂತಹ ಜಡಭರತ ರಾಜ, ತಾನಿಲ್ಲದಿದ್ದರೆ ಜಿಂಕೆ ಏನಾಗುತ್ತೋ ಏನಾಗುತ್ತೋ ಅಂತ ಒದ್ದಾಡಿದ. ಏನಾಯಿತು? ಚೆನ್ನಾಗೇ ಇತ್ತು, ಆತ ಹೋದಷ್ಟೇ. ಹಾಗೆ ಅರ್ಜುನನಂತೆ, ಅರ್ಜುನ ಜನಗಳಿಗೆ ಬರುವ ಮೋಹವನ್ನ ತೋರಿಕೊಡುತ್ತಾ ಇದ್ದಾನೆ, ಎಲ್ಲರ ಮೇಲೆ ಮೋಹ. ಅಲ್ಲಿ ನಾನು ಇವರನ್ನ ಕೊಲ್ಲಬಾರದು ಎಂಬ ಮೋಹ, ನಮಗೆ ಯಾವ ಮೋಹ ಅಂದರೆ ನನ್ನ ಮೇಲೆ ಆಧಾರ ಪಟ್ಟವರು ಎಂಬ ಮೋಹ, ನನ್ನ ಮೇಲೆ ಅಭಿಮಾನ ತೋರುವವರು ಎಂಬ ಮೋಹ. ಈ ಮೋಹದಿಂದ ಸಿಕ್ಕಾಕೊಂಡು ನಾವು ಮಾಡಬೇಕಾದ ಕರ್ತವ್ಯಗಳನ್ನು ನಾವು ಮಾಡಲ್ಲ, ಅದನ್ನು ಬಿಡು ಅಂತ ಕೃಷ್ಣ ಹೇಳುತ್ತಾ ಇದ್ದಾನೆ. ಅದರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ. ಈ ಜೀವನಿಗೆ ನಾಶ ಇದೆ ಅಂತ ಹೇಳುತ್ತೀಯ ಅರ್ಜುನ? ಜೀವನಿಗೆ ನಾಶ ಇಲ್ಲ. ನತ್ವೇ ವಾಹಂ ನಾತು ಜಾತು ನಾಶಂ ನತ್ವಂ ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮಹ ಸರ್ವೇ ವಯಮತಃಪರಂ. ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ಹೇ ಅರ್ಜುನ, ನೀನಾಗಲಿ ನಾನಾಗಲಿ ಈ ರಾಜರಾಗಲಿ ಹಿಂದೆ ಇಲ್ಲ ಅಂತಿಲ್ಲ, ಈಗ ಇದ್ದೇ ಇದ್ದೇವೆ, ಮುಂದೆ ಬರಲ್ಲ ಅಂತಿಲ್ಲ, ಎಲ್ಲಾ ಕಾಲಕ್ಕೂ ಇರುವವರಯ್ಯ ನಾವು. ಅಂದರೆ ದೇವನಾದ ನಾನು ಶರೀರಗಳಿಲ್ಲದೇನೆ, ನಿಮ್ಮಂತೆ ಶರೀರಗಳಿಲ್ಲದೇನೆ ಎಲ್ಲಾ ಕಾಲದಲ್ಲಿ ಇರ್ತೇನೆ. ನೀವ ಶರೀರಗಳು ಬಿಟ್ಟು 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 ಹಿಂದೆ ಇದ್ದೀರಾ, ಈಗೂ ಇದ್ದೀರಾ, ಮುಂದೆ ಇರ್ತೀರಾ. ಆದ್ದರಿಂದ ನಮ್ಮಲ್ಲಿ ಯಾರೂ ಇಲ್ಲದೆ ಹೋಗುವಂಥವರು ಅಂತ ಇಲ್ಲ. ಆದ ಕಾರಣ ಜೀವಿಗೆ ಸಾವಿಲ್ಲ. ನಿಮಗೆಲ್ಲ ಗೀತೆ ಬಾಯ್ಪಾಠವೂ ಆಗಿದೆ ಅಂತ ಕಾಣುತ್ತೆ, ನಾ ಹೇಳ್ತಾ ಇರೋ ಶ್ಲೋಕ ಎಲ್ಲ ಹೇಳ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿದೆ. ಆದರೆ ನಮ್ಮವರು ಯಾರಾದ್ರೂ ಹೋದಾಗ ಅಳದೆ ಸುಮ್ಮನೆ ಇದ್ದೀರಾ? ಮತ್ತ್ಯಾಕೆ ಅತ್ತಿದ್ದೀರಾ? ಇಷ್ಟು ಗೊತ್ತಿದ್ದು ಹೇಳೋರು ನಾವು ಅಳ್ತೀವಿ, ಕೇಳೋರು ನೀವು ಅಳ್ತಿದ್ದೀರಾ. ಮತ್ತೆ ಪ್ರಶ್ನೆ ಇಟ್ಟರೆ ಕಾಂಪಿಟೇಷನ್ ಅಲ್ಲಿ ಎಲ್ಲರಿಗೂ ಗೋಲ್ಡ್ ಕಪ್ ಬರುತ್ತೆ. ಪ್ರಾಕ್ಟಿಕಲಿ ಅಪ್ಲೈ ಮಾಡೋ ಕಾಲಕ್ಕೆ ಮಾತ್ರ ನಮ್ಮವ್ರು ಸತ್ರು 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 ಅಂತ ಹೇಳ್ತೀವಲ್ಲ. ಅಂದ್ರೆ ಕಪ್ಪು ಬರಬೇಕಾಗಿದ್ದು ಯಾವಾಗ? ಅನುಷ್ಠಾನದಲ್ಲಿ ಕಪ್ಪು ಬರಬೇಕು, ಅದು ಬರ್ತಾ ಇಲ್ಲ, ಬರೇ ಬುಕ್ಕಿಷ್ ನಾಲೆಡ್ಜ್ ಬರ್ತಾ ಇದೆ. ಅದೇ ಕೃಷ್ಣ ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಿಲ್ಲ ಅಂತಲ್ಲ ಅರ್ಜುನ, ನಿನಗೂ ಗೊತ್ತು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅಲ್ಲಿ ಮೂಲ ಪ್ರಶ್ನೆ. ಗೊತ್ತಾಗ್ತಾ ಇದೆ, ಪ್ರವಚನಗಳು ಕೇಳಿ ಪಾಠಗಳು ಕೇಳಿ ಗೊತ್ತಾಗ್ತಾ ಇದೆ, ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ಬರಬೇಕಂದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ. ಅಲ್ಲಿಗೆಲ್ಲ ಹೋಗಿ ಕೊಡೋದು, ಅನುಷ್ಠಾನಕ್ಕೆ ಬರಬೇಕಂದ್ರೆ ಏನ್ ಮಾಡಬೇಕು ಅಂತಲೇ ಪ್ರಶ್ನೆ, ಅದೇ ಮುಖ್ಯ ಕೂತಿರೋದು. ಇವೆಲ್ಲ ಕೇಳಿ ಕೇಳಿ ಆಯಿತು. ನಾನು ಒಬ್ಬನು, ನಾನು ಮಾತ್ರ ಹೇಳ್ತೀನಿ, ನೀವು ಹಾಗಲ್ಲ, ಎಕ್ಸ್ಪರ್ಟ್ಸು 50 ಜನ ಕೈಲಿ ಕೇಳಿರ್ತೀರಾ, 50 ಸಲ ಗೀತೆಯನ್ನ 50 ರೀತಿಯಲ್ಲಿ ಕೇಳಿರ್ತೀರಾ, 50 ರೀತಿಯ ಜ್ಞಾನ ಕೂತಿರುತ್ತೆ, ಇದೆಲ್ಲ ಏನ್ ಮಾಡಬೇಕು ಅಂತ ಪ್ರಶ್ನೆ ನಿಮಗೆ. ಒಂದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅದೇ ಕೃಷ್ಣ ಗೀತೆಯಲ್ಲಿ ಉತ್ತರ ಕೊಟ್ಟದ್ದು. ಈ ಜ್ಞಾನವೂ ಇಲ್ಲದೆ ನಿಮ್ಮನ್ನ ಕೂಡಿಸಿದ್ದು ನಾನೇ, ಈಗ ಈ ಜ್ಞಾನ ಕೊಟ್ಟದ್ದು ನಾನೇ, ಈ ಜ್ಞಾನ ಕೊಟ್ಟು ಅನುಷ್ಠಾನ ಕಾಲಕ್ಕೆ ತೆಗೆದು ಬಿಡೋದು ನಾನೇ, ಕೇಳಿಕೊಂಡ್ರೆ ನಿಮಗೆ ಅನುಷ್ಠಾನಕ್ಕೆ ಕೊಡೋದು ನಾನೇ. ಇದೇ ಗೀತೆ, ಇದಕ್ಕಿಂತ ಗೀತೆ ಬೇರೆ ಇಲ್ಲ. ಶರಣಾಗತಿಯೇ ಉತ್ತರ, ಶ್ರೀಹರಿಯ ಶರಣಾಗತಿಯೇ ಉತ್ತರ. ಸ್ವಾಮಿ, ನೀನೇ ನಮಗೆ ಕಾಲಕಾಲಕ್ಕೆ ನಿನ್ನ ನೆನಪು ಕೊಟ್ಟು, ಮಾಡಬೇಕಾದ್ದರ ನೆನಪು ಕೊಟ್ಟು, ಆ ವಿಶೇಷ ಕಾರ್ಯ ಅನುಷ್ಠಾನ ಮಾಡುವಂತೆ ಮಾಡುವವ ನೀನೇ, ಬಿಟ್ರೆ ಗತಿ ಇಲ್ಲ. ಅದಕ್ಕೆ ವಾಜರಾಜ ಗುರುಸಾರ್ವಭೌಮರು ಒಂದೇ ಮಾತಲ್ಲಿ ಹೇಳುತ್ತಾರೆ ತತ್ಪರಿಣಯದಲ್ಲಿ, ಹರಿರೇವ ಶರಣಮಿತಿ ಭಾವ. ಶ್ರೀಹರಿ ಪಾದವನ್ನು ಹಿಡಿಯೋದು ಬಿಟ್ಟರೆ ಬೇರೆ ಗತಿಯೇ ಇಲ್ಲ. ಅದು ಬಿಟ್ಟು ಯಾರಾದರೂ ನಾ ಪ್ರಯತ್ನ ಮಾಡ್ತೇನೆ ನಾ ಅಂತ ಹೋದರೆ ಇದ್ದದ್ದೂ ಕಳಕೊಂಡು ಕಳಗ ಬೀಳೋದು ಖಚಿತ ಅಂದ್ರು. ಸರಿ, ಇನ್ನ ಮುಂದೆ ಹೇಳುತ್ತಾನೆ. ಅಲ್ಲ ಅರ್ಜುನ, ಈ ಶರೀರ ಹೋಗುತ್ತೆ ನಮ್ಮವರಿಗೆ, ಅರ್ಜುನ ಬುದ್ಧಿವಂತ ಅಲ್ಲ, ಜೀವ ಸತ್ಯ ಯಾವಾಗಿರ್ತಾನೆ ಅಂತ ಗೊತ್ತು ಸ್ವಾಮಿ. ಶರೀರ ಹೋಯ್ತಲ್ಲ, ಹೋದರೆ ಏನು? ಅಯ್ಯೋ ರಾಮ, ಈ ಶರೀರ ಇದ್ದದ್ದಕ್ಕಲ್ಲ ಇವರು ನನ್ನವರು ಅಂತ ಗುರುತಿಡಿಯೋದು. ನಮ್ಮವರೇ ಶತ್ರು, ಸತ್ತ ಮೇಲೆ ಒಳಗಿಂದ ಹೊರಗೆ ಬಂದ್ರು, ಎದುರಿಗೆ ನಿಂತರು, ನಾನು ಅಂದ್ರು, ಯಾರು ನೀವು ಅಂತ ಕೇಳ್ತೀವಿ. ಯಾಕೆ? ಅವರನ್ನ ಒಳಗಿದ್ದವರನ್ನ ನಾವು ನೋಡ್ಲಿಲ್ಲ, ನಾವು ನೋಡಿದ್ದು ಇಡೀ ಜನ್ಮ ಶರೀರ ಮಾತ್ರ. ಆ ಶರೀರ ಎದ್ದು ನಿಂತು ಬಂದ್ರೆ ನಮ್ಮವರು ಅಂತೀವಿ, ಅದು ಬಿದ್ದು ಒಳಗಿಂದ ಜೀವ ಬಂದ್ರೆ, ಅವರೇ ಒಂದು ಆಕಾರದಲ್ಲಿ ಬಂದ್ರೆ ನೀವ್ಯಾರೋ ಗೊತ್ತಿಲ್ಲ ಅಂದ್ಬಿಡುತ್ತೆ, ಅವರಿಗೆ ಶಾಕ್ ಆಗುತ್ತೆ, ಇವರೇನೋ ಅಭಿಮಾನ ತೋರೋರು ಅಂತ. ಅಂದ್ರೆ ಅಭಿಮಾನ ತೋರಿದ್ದು ಹೇಗೆ? ಇನ್ ಎ ರಾಂಗ್ ಡೈರೆಕ್ಷನ್. ಹೇಗೆ? ಆ ಶರೀರವನ್ನ ನೋಡಿ ಇದೇ ಜೀವ ಅಂತ ತಪ್ಪೆಚ್ಚರದಿಂದ ಶರೀರ ಮೇಲೆ ವ್ಯಾಮೋಹ ಇಟ್ಟುಕೊಂಡು ಹೊರಟದ್ದು. ಒಳಗಿರುವ ಜೀವನ ಸಂಬಂಧವೇ ಇಲ್ಲದೆ ಶರೀರವನ್ನೇ ಜೀವ ಅಂತ ತಿಳಿದದ್ದು. ಹೌದಾ ಅಲ್ವಾ? ನೀವೇ ಹೇಳಿ. ದಿನಾಗೂ ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನ, ದಿನಾಗೂ ಪ್ರಾಕ್ಟೀಸ್ ಮಾಡ್ತೀವಿ. ಯಾವಾಗ? ಎಲ್ಲರೂ ಬೆಳಿಗ್ಗೆದ್ದು ಹೇಳೋದೇನ್ರಿ, ಜೀವ ಜೀವಕ್ಕೆ ಭೇದ ಸರ್ವತ್ರ, ಜೀವ ಜಡಕ್ಕೆ ಭೇದವು ಹೇಳಲ್ವಾ? ಹೇಳ್ತೀರಲ್ಲ. ಮತ್ತೆ ಸ್ನಾನ ಆದ ಕೂಡಲೇ ಕನ್ನಡಿ ಮುಂದೆ ನಿಂತು ಮಾಡೋದೇನು? ನಾನೆಷ್ಟು ಚೆನ್ನಾಗಿದ್ದೀನಿ, ನಾನೆಷ್ಟು ಚೆನ್ನಾಗಿದ್ದೇನೆ, ಅದು ನಾನ ಅಲ್ಲಲ್ಲ. ಎದುರಿ ಕಾಣಿಸೋದೇನು? ಶರೀರ. ಆ ಶರೀರ ಬೇರೆ, ನಾನು ಬೇರೆ ಎಂಬ ಎಚ್ಚರ ಪಾಠಕ್ಕೋ ಪ್ರವಚನಕ್ಕೋ ಕೂತಾಗ ಬರ್ತಾ ಇದೆ. ಎದುರಿಗೆ ನೋಡಿದಾಗ ಆ ಶರೀರವನ್ನೇ ನೋಡಿ ಇದು ನಾನೇ, ಇದು ನಾನೇ ಅಂತ ನಿತ್ಯ ಅನುಸಂಧಾನ. ಗಂಟೆ ಗಂಟೆ ಕನ್ನಡಿ ಮುಂದೆ ಕೂತ ಅನುಸಂಧಾನ ಮಾಡ್ತೀವಲ್ಲ, ಆ ಶರೀರವನ್ನು ನೋಡಿ ನಾನೇ ನಾನೇ ಅಂತ ಹೇಳೋದೆಲ್ಲ ದ್ವೈತ, ಮಾಡೋದೆಲ್ಲ ದ್ವೈತ. ಹೌದ್ ತಾನೇ? ಜೀವ ಜಡ ಬೇರೆ ಅಂತ ಬಾಯಿಂದ ಹೇಳಿದ್ದು, ಒಂದೇ ಅಂತ ಮನಸ್ಸಲ್ಲಿ ಅನುಸಂಧಾನ ಮಾಡಿದ್ದು. ಅಷ್ಟು ಕಾಲ ಅನುಸಂಧಾನ, ದಿನಕ್ಕೆ 3 ಗಂಟೆ ಕನ್ನಡಿ ಮುಂದೆ ಕಲಿತೀವಲ್ಲ, ಅಷ್ಟೊತ್ತು ಅನುಸಂಧಾನ ಮಾಡಿದ್ರೆ ಪ್ರಾಕ್ಟಿಕಲಿ ಅಪ್ಲೈ ಆಗಲ್ವಾ? ಹಾಗೇ ಆಗುತ್ತೆ. ಅದೇನಾಗುತ್ತೆ? ಎದುರೇ ವ್ಯಕ್ತಿಗಳನ್ನು ನೋಡಿದಾಗ್ಲೂ ಕೂಡ ಒಳಗೆ ಜೀವ ಬೇರೆ ಇದ್ದಾನೆ ಎಂಬ ಎಚ್ಚರವೇ ಕಳಕೊಂಡು ಆ ಶರೀರಗಳೇ ಜೀವ ಜೀವ ಅಂತ ಅದನ್ನೋಡೇ ಮಾತಾಡುವ ಒಂದು ಅಭ್ಯಾಸ ಮಾಡಿರ್ತೇವೆ. ಎಷ್ಟು ಜನ್ಮಗಳಿಂದ ಪ್ರಾಕ್ಟೀಸ್ ಆಗಿದೆಯೋ ಹೋಗುತ್ತಾ ಅದನ್ನು ಹೇಳುತ್ತಾ ಇದ್ದಾರೆ. ಅವಾಗ ಈ ಶರೀರ ಹೋದರೂ ಕೂಡ ಜೀವನಿಗೆ ಸಾವಿಲ್ಲದಿದ್ರೂ ಶರೀರ ಹೋಗುತ್ತಲ್ಲ, ಶರೀರ ನೋಡೇ ನಾವೆಲ್ಲ ವ್ಯವಹಾರ ಮಾಡ್ತೀವಿ, ಅದು ಹೋದ ಕೂಡಲೇ ದುಃಖ ಆಗತ್ತಾ ಇಲ್ವಾ? ಅಯ್ಯೋ, ಇವರು ನಾನು ಮಾತಾಡತಕ್ಕಂಥ ಈ ಶರೀರವೇ ಇಲ್ಲಲ್ಲ. ಅದಕ್ಕೆ ಉತ್ತರ ಕೊಡುತ್ತಾನೆ ಕೃಷ್ಣ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಕೃಷ್ಣನ ಮಾತು ಆಂಗ್ಲದಲ್ಲಿ ಹೇಳಬೇಕಾದ್ರೆ ಪೆನಿಟ್ರೇಟಿಂಗ್, ಒಳಗೆ ಬಾಣದಂತೆ ತೂರಿಕೊಂಡು ಹೋಗುತ್ತೆ. ಬಾಯಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಡ್ತಾನೆ. ಅದಕ್ಕೆ ಎಲ್ಲರನ್ನ ಬಾಯಿ ಮುಚ್ಚಿಸಿದ ಸ್ವಾಮಿ. ಆ ದುರ್ಯೋಧನಾದಿಗಳನ್ನೇ ಬಾಯಿ ಮುಚ್ಚಿಸಿದ, ಯಾರು ಮಾತಾಡದಂತೆ ಮಾಡಿದ. ದುರ್ಯೋಧನ ಅಂದ್ರೆ ಈ ರೋಡ್ ಸೈಡ್ ಗೂಂಡಾ ತರ ಇರ್ತಾನೆ ಅಂತ ತಿಳ್ಕೋಬೇಡಿ. ದುರ್ಯೋಧನ ಅಂದ್ರೆ ಎಷ್ಟು ಜೆಂಟಲ್ಮೆನ್ ತರ ಇರ್ತಾನೆ ಗೊತ್ತಾ? ದುರ್ಯೋಧನಾದಿಗಳ ಪರಿಚಯ ವೇದವ್ಯಾಸರು ಮಾಡಿಕೊಡ್ತಾರೆ. 100 ಜನ ದುರ್ಯೋಧನಾದಿಗಳ ಹೆಸರು ಹೇಳುತ್ತಾ, ದುರ್ಯೋಧನಾದಿಗಳು ಹೇಗಿದ್ರಪ್ಪ ಅಂದ್ರೆ ಸರ್ವೇ ಸರ್ವ ವಿದ್ಯಾವಿಶಾರದಾಹ, ಎಲ್ಲ ವೇದಾಂತ ವಿದ್ಯೆಗಳಲ್ಲಿ ಒಳ್ಳೆ ಪಂಡಿತರಂತೆ ದುರ್ಯೋಧನಾದಿಗಳು. ತರ್ಕ, ವ್ಯಾಕರಣ, ಮೀಮಾಂಸ ಎಲ್ಲ ಗೊತ್ತವರಿಗೆ. ಇಷ್ಟೇ ಡಿಫರೆನ್ಸ್, ಅನುಷ್ಠಾನಕ್ಕಿಲ್ಲ. ಅರ್ಥ ಆಯಿತು? ಯಾರಿಗೆಲ್ಲ ಗೊತ್ತಿದ್ದು ಅನುಷ್ಠಾನಕ್ಕಿರಲ್ವೋ ಅವರು ದುರ್ಯೋಧನಾದಿಗಳ ಪಾರ್ಟಿ ಅಂತ ಅರ್ಥ. ಆ ದುರ್ಯೋಧನಾದಿಗಳು ಅಷ್ಟೆಲ್ಲ ಗೊತ್ತಿದ್ರು ಕೂಡ ಅವರಿಗೆ ಚೂರೂ ಅನುಷ್ಠಾನಕ್ಕೆ ಬರಲಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಈ ಜೀವಿ ಶರೀರದಲ್ಲಿ ತಾನಿರ್ತಾನಲ್ಲ, ಹುಟ್ಟಿದಾಗ ಚಿಕ್ಕ ಶರೀರ ಚೆನ್ನಾಗಿದೆ, ಆದ ಮೇಲೆ ಒಳ್ಳೆ ಯೌವನಕ್ಕೆ ಬಂದ, ಆವಾಗ ಆ ಚಿಕ್ಕ ಶರೀರ ಹೋಯ್ತಾ ಇಲ್ವಾ? ದುಃಖ ಪಡ್ತೀರಾ? ಇಲ್ಲ. ಯಾಕೆ? ಒಳ್ಳೆ ಯೌವನ ಬಂದಿದೆ ಅಂತ ಆನಂದ. ಕೌಮಾರದ ಶರೀರ ಹೋಯಿತು, ಯೌವನದ ಶರೀರ ಬಂತು, ಯಾರಾದ್ರೂ ದುಃಖ ಪಡ್ತೀರಾ ಅಂದ್ರು. ಇಲ್ಲ ಪಡಲ್ಲ ಸ್ವಾಮಿ, ಚೆನ್ನಾಗಿದ್ದೀವಿ. ಹೌದಾ? ಆದಮೇಲೆ ಯೌವನ ಹೋಗಿ ಮುದಿತನ ಬಂತು, ದುಃಖ ಪಡ್ತೀರಾ ಅಂದ್ರು. ಪಡ್ತೀವಿ ಪಡಲ್ಲ. ಯಾಕೆ ಪಡ್ತೀವಿ ಅಂದ್ರೆ ಸರಿಯಾಗಿ ಊಟ ಮಾಡ್ಲಿಕ್ಕಾಗಲ್ಲ, ಜೀರ್ಣ ಆಗಲ್ಲ, ನಡೀಲಿಕ್ಕಾಗಲ್ಲ, ಅದಕ್ಕೆ ದುಃಖ ಪಡ್ತೀವಿ. ಆದರೆ ಮನೆಯಲ್ಲಿ ಎಲ್ಲಾ ಸೇರಿ ಹಬ್ಬ ಅಂದ ಕಾಲಕ್ಕೆ ಆ ಒಂದು ದಿವಸ ಮಾಡ್ತಾರ ನಮಸ್ಕಾರ, ದಿನಾಗೂ ಮಾಡಲ್ಲ. ಆ ಒಂದು ದಿವಸ ಬಂದು ಎಲ್ಲರೂ ನಮಸ್ಕಾರ ಮಾಡಿದಾಗ ಏನು ಖುಷಿಯೋ, ನಾವು ದೊಡ್ಡವರಾದವಲ್ಲ ಅಂತ ಅಲ್ವಾ? ಮತ್ತೆ ಯೌವನ ಹೋದ್ರೂ ಕೂಡ ದುಃಖ ಅಷ್ಟಾಗ್ಲಿಲ್ಲ. ಏನ ನಮ್ಮ ಪಾಡಿ ನಾವು ಕಾಫಿ ಆದ್ಮೇಲೆ ನ್ಯೂಸ್ ಪೇಪರ್ ಎಲ್ಲ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾ ಚೆನ್ನಾಗೇ ಇದ್ದೀವಿ. ಮತ್ತೆ ಒಂದು ರೀತಿಯಾದ ಶರೀರ ಹೋಗಿ ಇನ್ನೊಂದು ರೀತಿಯಾದ ಶರೀರ ಬರ್ತಾನೇ ಇದೆ. ಅಲ್ಲಿ ದುಃಖ ಇಲ್ಲದಿದ್ದಾಗ ಒಳ್ಳೆ ಫ್ರೆಶ್ ಆದ ಇನ್ನೊಂದು ಶರೀರ ಬರುತ್ತೆ. ಈ ಜೀವಿಗೆ ಒಂದು ಶರೀರ ಹೋಗಿ ಇನ್ನೊಂದು ಒಳ್ಳೆ ಶರೀರ ಬರುತ್ತೆ ಅಂದಾಗ ಯಾಕಪ್ಪ ಅಳು ಅಂತ ಕೃಷ್ಣ ಕೇಳಿದ. ಅರ್ಥ ಆಗಿಲ್ಲ. ಅಲ್ಲ, ಜೀವಿ ಬೇರೆ ಹುಟ್ಟಿದ ಮೇಲೆ ದುಃಖವೋ ಸುಖವೋ ಪ್ರಶ್ನೆ ಅಲ್ಲ. ಈಗಲೇನೆ ದೇವರು ಹೇಳಿದ್ರು, ನಾಳೆ ಸತ್ತೋಗ್ತೀಯ ಇಂಥ ಕಡೆ ಹುಟ್ಟಿಯ ಅಂತ. ಅವಾಗ ನಿಮ್ಗೆ ದುಃಖ ಆಗತ್ತಾ ಇಲ್ಲ ಅಂತ ಅದು ಪ್ರಶ್ನೆ. ಎದುರಿಗೆ ಶರೀರ ಇದೆ, ಇನ್ನ ಸತ್ತಿಲ್ಲ, ಸತ್ತಿಲ್ಲ, ಸಾಯ್ತೇವೆ. ಆ ಸಾಯೋದಕ್ಕೆ ದುಃಖ ಇದೆಯಾ ಅಂತ ಕೃಷ್ಣ ಕೇಳ್ತಾನೆ. ಪಡ್ತೀನಿ ಅಂದ್ರೆ ಪಡಬೇಡ ಅಂತ. ಯಾಕಂತೇಳಿ, ಒಳ್ಳೆ ಶರೀರ ಬರುತ್ತಲ್ಲ, ಗೊತ್ತಾಗ್ತಾ ಇದೆಯಲ್ಲ, ಮತ್ತ್ಯಾಕೆ ಪಡ್ತೀಯ ಅಂತ. ಬದುಕಿದ್ದವನ ಕುರಿತೇ ಹೇಳುವಂತ, ಸತ್ತ ಮೇಲೆ ಹೇಳೋದಲ್ಲ. ಬದುಕಿದ್ದವನಿಗೆ ಕೃಷ್ಣ ಹೇಳ್ತಾ ಇರೋದು, ನೀನ್ಯಾಕೆ ದುಃಖ ಪಡ್ತೀಯ ಅಂತ. ಅವಾಗ ಹೇಳುತ್ತಾರೆ, ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಖ್ಯತಿ ಅಂದ್ರು. ಇವಾಗಂದ್ರು ಈ ಮೋಹ ಅಂಬೋದು ಬರ್ತಾ ಇದೆ. ಇಲ್ಲಿ ಕೃಷ್ಣನ ಮಾತುಗಳು ಬಹಳ ಸುಲಭ, ಬಹಳ ಕಠಿಣ. ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಗೊತ್ತಯ್ಯ ಸಾವು ಬರುತ್ತೆ ಅಂತ. ಆ ಸಾವು ಬರುವಾಗ ಈ ತಿಳುವಳಿಕೆ ಎಲ್ಲ ಹೋಗಿ ಮೋಹ ಬಂದು ಕೂಡುತ್ತೆ ನೋಡಯ್ಯ. ಸಿಗರೆಟ್ ಕುಡಿಯೋರು ಇದ್ದಾರೆ, ಅವರಿಗೆ ಗೊತ್ತು ಸಿಗರೆಟ್ ಕುಡಿಬಾರ್ದು ಅಂತ. ಎದುರಿಗೆ 10 ಜನ ಕೂತರು, ಅವ್ರಿಗೆ ಹೇಳಿದ್ರು ಸಿಗರೆಟ್ ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಎಲ್ಲ ಹೇಳಿದ್ರು ಎದುರಿಗೆ ಕೂತವರು. ಕೊನೆಗ ಸಿಗರೆಟ್ ಕುಡಿಯುವ ಬಾಯಿ ಬಿಟ್ಟ, ಇನ್ನೊಂದು ಎಕ್ಸ್ಟ್ರಾ ಹೇಳಿದ. ಏನು? ಅವ್ರು ಹೇಳಿದಕ್ಕಿಂತ ಇನ್ನೊಂದು ಬರುತ್ತೆ ನೋಡ್ರಿ ಅಂತ. ಅವ್ರಿಗೆ ಆಶ್ಚರ್ಯ ಆಯಿತು. ಇಲ್ಲ, ನಮ್ಗಿಂತ ನೀನೇ ಹೆಚ್ಚು ತಿಳ್ಕೊಂಡಿದ್ಯಲ್ಲ, ಯಾಕೆ ಸಿಗರೆಟ್ ಕುಡಿತಾ ಇದೀಯ? ಅದೇ ಮೋಹ ಅಂತ. ಎಷ್ಟು ಗೊತ್ತಿದ್ರೂ ಕೂಡ ಆ ಸಮಯಕ್ಕೆ ಅದು ಬಿಡಲಾರದೆ ಹೋಗೋದೇ ಮೋಹ. ಅದು ನಮ್ಮ ಪ್ರತ್ಯಕ್ಷ ಪ್ರಾಬ್ಲಮ್ ಅಲ್ವಾ? ಇರೋದೊಂದೇ ಪ್ರಾಬ್ಲಮ್, ಎಲ್ಲ ಗೊತ್ತಿದೆ, ಟೈಮಿಗೆ ಬರಲ್ಲ ಅಂಬೋದೇ ದುಃಖ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ತಲೆಗೆ ಹೊಕ್ಕರೆ ನೋಡಿ ಕೃಷ್ಣ ಕೊಡ್ತಾ ಇದ್ದಾನೆ, ಧೀರಃ ತತ್ರ ನ ಮುಹ್ಯತಿ. ಜ್ಞಾನಿಯಾದವ ಅಲ್ಲಿ ಮೋಹ ಪಡಲ್ಲ ಅಂದ್ರು. ಅಂದರೆ ಸಮಯದಲ್ಲಿ, ಯಾವ ಸಮಯದಲ್ಲಿ ಅಪ್ಲಿಕೇಶನ್ ಮಾಡಬೇಕೋ ಆ ಸಮಯದಲ್ಲಿ ಯಾರಿಗೆ ಎಚ್ಚರ ಇರುತ್ತೋ, ಯಾರಿಗೆ ಮೋಹ ಬರಲ್ಲವೋ ಅವನನ್ನ ಧೀರ ಅಂತ ಕರೆದು. ಹೌದು, ಅದು ಅರ್ಥ ಆಗಿದೆ, ಅರ್ಥ ಆಗಿಲ್ವಾ? ನಾವು ಧೀರರು ಆಗೋದು ಹೇಗೆ ಅಂತಲೇ ಪ್ರಶ್ನೆ ಅಲ್ವಾ? ಅಲ್ಲಿಗೂ ಬರ್ತೀವಿ ನಾವು. ಅವಾಗೇ ಅರಣ್ಯಕಾಚಾರ್ಯರು ಗೀತೆ ಬೇರೆ ಹೇಳ್ತಾರೆ, ಇದ್ದದ್ದೇ ಹೇಳ್ತಾರೆ. ನೋಡಯ್ಯ, ಮೋಹಕ್ಕೆ ಒಳಗಾದವ ಅಂತ ನೀನಿದ್ದೀಯ, ನೀನು ಎಲ್ಲ ತಿಳ್ಕೊಂಡಿದ್ರೂ ಕೂಡ ಸಮಯಕ್ಕೆ ಮೋಹ ಬರ್ತಾ ಇದೆ, ಈ ಗುಣ ನಿನ್ನಲ್ಲಿ ಪ್ರಕಟ ಮಾಡಿದ್ಯಾರಯ್ಯ, ನಿನ್ನೊಳಗಿರುವ ಬಿಂಬ ಅಂದ್ರು. ಹೌದ್ ತಾನೆ, ಅವನೇ ಏನು ಮಾಡುತ್ತಾ ಇದ್ದಾನೆ, ನಮ್ಮೊಳಗಿದ್ದು ಎಲ್ಲ ತಿಳಿಸ್ತಾ ಇದ್ದಾನೆ, ಆ ಟೈಮ್ಗೆ ಸ್ವಿಚ್ ಆಫ್ ಮಾಡ್ತಾ ಇದ್ದಾನೆ ಅಲ್ವಾ? ಇದು ಕರೆಕ್ಟ್ ಆನ್ಸರ್. ಮತ್ತೆ ಬೇಕು, ನಾನು ಧೀರನಾಗಬೇಕು ಅಂದ್ರೆ ನೋಡೋ ಅಂದ್ರು. ಏನದು? ಬಿಂಬನ ಶರಣಾಗತನ ಆದರೆ, ಹೇ ಸ್ವಾಮಿ, ನೀನು ಧೀರ ಎಂಬ ನಿನ್ನ ಲಕ್ಷಣವನ್ನ ಹೊರಗೆ ಹಾಕಿದರೆ ನಮ್ಮ ಬಿಂಬಮೂರ್ತಿ ತನ್ನಲ್ಲಿ ಧೀರತ್ವ ಗುಣ ಪ್ರಕಟ ಮಾಡಿದರೆ ಅವಾಗೆ ಪ್ರತಿಬಿಂಬನೂ ಧೀರನಾಗ್ತಾನೆ. ಅಂದರೆ ಅರ್ಥ, ಕೃಷ್ಣ ಅಲ್ಲೇ ಉತ್ತರ ಕೊಡ್ತಾ ಇದ್ದಾನೆ, ನಿನಗೆ ಪ್ರಾಕ್ಟಿಕಲ್ ಆಗಿ ಸರಿಯಾದ ಹೊತ್ತಿಗೆ ಚೆನ್ನಾಗಿ ನೆನಪಿನಿಂದ ಈ ಮೋಹ ಇಲ್ಲದೆ ಆಗಬೇಕು ಅಂತಾದರೆ ನನ್ನನ್ನ ಧೀರ ಅಂತ ಉಪಾಸನೆ ಮಾಡು. ಯಾರನ್ನ? ಬಿಂಬಮೂರ್ತಿಯನ್ನ. ಧೀರ ಅಂದರೆ ಮೋಹ ಇಲ್ಲದವ ಅಂತ ನನ್ನನ್ನು ಉಪಾಸನೆ ಮಾಡು, ಸಮಯಕ್ಕೆ ನಿನ್ನ ಮೋಹ ಇಲ್ಲದಂತೆ ನಾ ಮಾಡುತ್ತೇನೆ ಅಂತ ಉತ್ತರ ಅಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ. ಇದು ಗೀತಾ ಅಂದ್ರು. ಧೀರರಾಗೋದು ಹೇಗೆ ಅದನ್ನೇ ಅರಣ್ಯಕಾಚಾರ್ಯರು ಸುಂದರವಾಗಿ ಹೇಳುತ್ತಾರೆ. ಅದಕ್ಕೆ ನೀವು ವಜ್ರದ ಕವಚ ಹಾಕ್ತಿರೋ ಏನು ಹಾಕ್ತಿರೋ ಆ ವಾಕ್ಯಕ್ಕೆ ಹಾಕಿ, ಬಿಂಬ ಗುಣಕ್ರಿಯಾದಿ ಬಿರೇವ ಗುಣಕ್ರಿಯಾದಿಮಾನ್ ಭವತಿ. ಬಿಂಬ ಯಾವ ಗುಣ ಪ್ರಕಟ ಮಾಡಿದರೆ ಜೀವನಲ್ಲಿ ಆ ಗುಣ ಪ್ರಕಟ ಆಗುತ್ತೆ. ಇಲ್ಲಿ ಜೀವನಲ್ಲಿ ಧೀರತ್ವ ಗುಣ ದೇವರು ಪ್ರಕಟ ಮಾಡಲಿಲ್ಲ, ಅದಕ್ಕೆ ನಾವು ಧೀರರಾಗಲಿಲ್ಲ. ಸಮಯ ಬಂದಾಗ ಮೋಹ ಬರ್ತಾ ಇದೆ, ಅದಕ್ಕೆ ನಾವು ಧೀರರಾಗಬೇಕಾದರೆ ನಮ್ಮ ಸ್ವಾಮಿ ಅವನು ಯಾವಾಗೂ ಧೀರನೇ, ಆದರೆ ಧೀರತ್ವ ಗುಣ ಒಳಗೆ ತೋರತಾ ಇಲ್ಲ. ಹೇಗೆ? ಪ್ರತಿಬಿಂಬ ನಮ್ಮದು ಕಾಣತಾ ಇದೆ, ನಮ್ಮ ಹತ್ತಿರ ಹಾರ ಇದ್ರೂ ಕೊರಳಲ್ಲಿ ಹಾಕೊಂಡಿಲ್ಲ. ಅವಾಗ ನಮ್ಮತ್ರ ಹಾರ ಇದ್ರೂ ಕೂಡ ನಮ್ಮ ಪ್ರತಿಬಿಂಬ ಬೋಳಾಗೆ ನಿಂತಿರುತ್ತೆ. ಹಾಗೆ ನಮ್ಮ ಸ್ವಾಮಿ ಧೀರನಾಗಿದ್ರೂ ಕೂಡ ಆ ಗುಣವೆಂಬ ಹಾರವನ್ನು ತೆಗೆದು ಹಾಕೊಂಡಿಲ್ಲ, ಅದಕ್ಕೆ ನಾವು ಬೋಳಾಗಿ ಮೋಹ ಪರವಶರಾಗಿದ್ದೇವೆ. ಈಗ ನಾವು ಚಿಂತನೆ ಹೇಗೆ, ನಿತ್ಯ ರಂಗನಾಥನತ್ರ ಹೋದಾಗ ಏನಂತ ಕರಿಬೇಕು ಅವನನ್ನ? ಇಲ್ಲಿಂದನೇ ಚಿಂತನೆ ಮಾಡ್ತಾ ಧೀರ 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 ಅಂತ ಕರೀತಾ ಹೋದರೆ ಅವ ಅಲ್ಲಿ ನಿಂತಾಗ ಎದುರಿಗೆ ದೀಪ ಹಿಡಿದು ನೋಡಿಸ್ತಾರಲ್ಲ, ಆವಾಗ ಧೀರ ಅಂತ ಕೊಡುತ್ತಾನೆ. ಮೋಹ ಇಲ್ಲದ ವ್ಯಕ್ತಿಯಪ್ಪ ನಾನು, ಮೋಹ ಭರಿತ ಎಂಥವನೋ ನೀನು ಒಂದು ಚಿಂತನೆ ಕೊಟ್ರೆ ಮೋಹ ದೂರ ಆದ ಕೂಡಲೇ ನಮ್ಮಲ್ಲಿ ಮೋಹವೆಲ್ಲವೂ ಕೂಡ ಪ್ರಾಕ್ಟಿಕಲ್ ಕಾಲಕ್ಕೆ ಅದೃಶ್ಯ ಆಗಿ ಬಿಡುತ್ತೆ. ಇದು ದೇವರು ನಮಗೆ ಕೊಡುವಂತ ಅಪರೂಪದ ಉಪಕಾರ. ಅದನ್ನ ಹೇಳಿದ್ದು ಕೃಷ್ಣ. ಧೀರ ತತ್ರ ನ ಮುಹ್ಯತಿ ಎಂದರೆ ಧೀರನಾಮಕ ಭಗವಂತನ ಉಪಾಸನೆ ಯಾರು ಮಾಡುತ್ತಾರೆ ಆ ಗುಣೋಪಾಸನೆ, ಆ ಗುಣೋಪಾಸನೆ ಮಾಡಿದವರಿಗೆ ಮೋಹ ಇರಲ್ಲ ಅಂತ ಒಳಗಿನ ರಹಸ್ಯವನ್ನ ಹೇಳ್ತಾ ಇದ್ದಾರೆ. ಆ ರಹಸ್ಯಗಳಲ್ಲದೆ ಬರೇ ಧೀರನಾದವನಿಗೆ ಮೋಹ ಇಲ್ಲ ಅಂತ ಹೇಳಿ ಹೋದರೆ ಆಯ್ತು ಸ್ವಾಮಿ, ನಾವು ನಾಳಿಂದ ಎಲ್ಲ ಧೀರರಾಗ್ಬಿಡ್ತೀವಿ ಅಂತ ಹೋಗ್ತೀವಿ, ಇನ್ನಷ್ಟು ಕಡೆ ಕೂತಿರ್ತೀವಿ. ಯಾಕೆ? ಒಳಗೆ ಸ್ವಿಚ್ಚಾರ ಕೈಯಲ್ಲಿದ್ದು ಅವರನ್ನ ಕೇಳದಂಗೆ ಬಲ್ಬ್ ಬೀಳಬೇಕು, ಸ್ವಿಚ್ ಬೇರೆಯವರ ಕೈಯಲ್ಲಿದೆ. ಬಲ್ಬ್ ಬೀಳಬೇಕಂದ್ರೆ ಸ್ವಿಚ್ ಯಾರ ಕೈಯಲ್ಲಿದೆ ಅವ್ರನ್ನ ಕೇಳುತ್ತಾ ಇಲ್ಲ. ಬಲ್ಬ್ ಮುಂದೆ ನಿಂತು ಭರತನಾಟ್ಯ ಮಾಡಿದ್ರೆ ಬೀಳುತ್ತಾ? ಮತ್ತೆ ಹಾಗೇ ಮಾಡುತ್ತಾ ಇದ್ದೇವೆ. ಅದನ್ನೇ ಕೃಷ್ಣ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾನೆ. ಧೀರ ತತ್ರ ನಮುಹ್ಯತಿ, ಇದಕ್ಕೆ ಹೇಳುತ್ತಾ ಇದ್ದಾರೆ. ಮುಂದೆ ಸರಿ ಸ್ವಾಮಿ, ಈ ಶರೀರ ಬಂದು ಹೋಗ್ತಾ ಇದೆ, ಇದರಲ್ಲಿ ಮೋಹ ನನಗಿಲ್ಲ. ಆದರೆ ಒಂದಯ್ಯ, ಇದರ ಮೇಲೆ ಮೋಹ ಹೋಗಬೇಕಾದರೆ ನಾನು ಧೀರನಾಗಬೇಕು ಅಂತ ಹೇಳಿದ್ದೀಯ. ಧೀರನ ಲಕ್ಷಣ ಏನು? ಧೀರ ಅಂದ್ರೆ ಹೇಗಿರ್ತಾನೆ? ಧೀರನ ಲಕ್ಷಣ ಏನು ಅಂದ್ರೆ ದೇವರಲ್ಲಿ ನಾವು ಚಿಂತನೆ ಮಾಡಬೇಕಾದ ಗುಣ, ಆ ಗುಣದ ಲಕ್ಷಣವೇನು ಅಂತ ಕೇಳುತ್ತಾ ಇದ್ದ. ಸಂಶಯ ಬಂದಿರುತ್ತಲ್ಲ. ಈ ತರ ಗೀತೆ ಹೇಳ್ತಾ ಹೋದ್ರೆ ಒಂದಧ್ಯಾಯ ಆದರೂ 9 ದಿವಸಕ್ಕೆ ಮುಗಿಯುತ್ತಾ? ನಾನು ಮುಗಿಸಲಿಕ್ಕೆ ಬರಲಿಲ್ಲ, ಹೇಳಲಿಕ್ಕೆ ಬಂದಿದ್ದೇನೆ. ಮುಗಿಸೋದ್ರಲ್ಲಿ ತಾತ್ಪರ್ಯ ನನಗಿಲ್ಲ. ಯಾಕಂದ್ರೆ ಬರೀ ಅವಸರದಲ್ಲಿ 18 ಅಧ್ಯಾಯ ಮುಗಿಸಿ ಓಡ್ತಾ ಊಟ ಮಾಡಿದಂತೆ ಆಗುತ್ತೆ ಅಲ್ವಾ? ಹಾಗ್ಬೇಡ, ಚೂರು ನಿಧಾನವಾಗಿ ಚೂರೇ ಬಾಯಲ್ಲಿಟ್ಟರು ಆನಂದವಾಗಿ ತಿನ್ನೋಣ. ಆದರೆ ಒಂದೊಂದು ಶಬ್ದ ಕೃಷ್ಣಂದು ಹೇಗಿದೆ ಅಂದ್ರೆ 18 ಅಧ್ಯಾಯ ಹೇಳಲಿಕ್ಕೆ ಎಷ್ಟು ಹೊತ್ತು ಹಿಡಿಯುತ್ತೋ ಒಂದೊಂದು ಶಬ್ದ ಹೇಳಲಿಕ್ಕೂ ಅಷ್ಟೇ ಹೊತ್ತು ಹಿಡಿಯುತ್ತೆ. ಕೃಷ್ಣ ಹೇಗೆ ಅವನ ಒಂದು ರೂಪದೋಳನಂತ ರೂಪಗಳು ಅಂತಿದೆಯೋ, 18 ಅಧ್ಯಾಯಗಳ ಅರ್ಥವು ಒಂದೊಂದು ಶಬ್ದದಲ್ಲಿ ಇಟ್ಟಿದ್ದಾನೆ. ಬಿಡಿಸಿಕೊಳ್ಳೋರಿಗೆ ಒಂದೊಂದು ಶಬ್ದವೇ ಇಡೀ ಗೀತ ಆಗಿ ಕೂಡುತ್ತೆ. ಅದರಲ್ಲೇ ಎಲ್ಲಾ ಅರ್ಥ ಕನೆಕ್ಷನ್ ಬರ್ತಾ ಇರುತ್ತೆ. ಅಂತವರಿಗೆ ತಲೆ ಕೆಟ್ಟು ಹೋಗ್ತಾ ಇರುತ್ತೆ. ಇದೇನು ಇಟ್ಟಿದ್ದಾನೋ ಮಹಾರಾಯ, ಇವನ್ ತಲೆಯೇ ತಲೆ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಕೃಷ್ಣ ಹೇಳುತ್ತಾನೆ, ಧೀರರ ಲಕ್ಷಣ ಏನು? ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಅಂದ್ರೆ ಸಹನ ಶಕ್ತಿ ಯಾರಿಗಿರುತ್ತೋ ಅವಧೀರ ಅಂದ್ರು. ಏನನ್ನ ಸಹನ ಮಾಡಬೇಕು ಅದನ್ನು ಹೇಳುತ್ತಾರೆ. ಮಾತ್ರ ಸ್ಪರ್ಶಗಳನ್ನ ಸಹನ ಮಾಡಬೇಕು. ಮಾತ್ರ ಅಂದ್ರೆ ಹೊತ್ತೊತ್ತಿಗೆ 10 ಟ್ಯಾಬ್ಲೆಟ್ ತಗೊಳ್ತೀವಲ್ಲ, ಆ ಮಾತ್ರ ಅಲ್ಲ. ಮಾತ್ರ ಅಂದ್ರೆ ಮೀಯತೆ ಅನಯ ಇತಿ ಮಾತ್ರ. ಯಾವುದರಿಂದ ಯಾವುದು ಗೊತ್ತಾಗುತ್ತೋ, ಈಗ ಮಳೆ ಬರ್ತಾ ಇದೆ, ಮಳೆ ಬಂದಾಗ ನಿಮಗೇನು ಗೊತ್ತಾಗುತ್ತೆ ಹೇಳಿ? ಏನು ಗೊತ್ತಾಗಲ್ಲ ನೋಡಿ. ಮಳೆ ಬಂದ ಕೂಡಲೇ ಭೂಮಿಯ ಮೇಲೆ ನೀರು ಬಿದ್ದ ಕೂಡಲೇ, ತಾರ್ ರೋಡ್ ಅಲ್ಲ, ಮಾಮೂಲು ಮಣ್ಣಿನ ಭೂಮಿ ನೆಲದ ಮೇಲೆ ಬಿದ್ದರೆ ಸುಗಂಧ ಬರುತ್ತೆ. ಅದು ಮಣ್ಣಿನ ಲಕ್ಷಣ ಮಾತ್ರ. ಪಂಚಭೂತಗಳಲ್ಲಿ ಮಣ್ಣಿಗೆ ಮಾತ್ರ ಇರುವುದು ಗಂಧ. ಗಂಧ ಮಣ್ಣಿನ ಮಾತ್ರ. ಅಂದರೆ ಅಲ್ಲಿ ವಾಸನೆ ಬಂತು, ಸುವಾಸನೆ ಅಂದ್ರೆ ಮಳೆ ಬಂದಾಗ ಭೂಮಿ ಇದ್ದೇ ಇದೆ ಅಂತ ಗೊತ್ತೇ ಆಗುತ್ತೆ. ಮೀಯತೆ ಮುಯ್ಯತೆ ಅನಯ, ಈ ಧರ್ಮದಿಂದ ವಸ್ತು ಗೊತ್ತಾಗುತ್ತೆ. ಆದ್ದರಿಂದ ಮಾತ್ರ ಅಂದ್ರು. ಈ ಮಾತ್ರೆಗಳೆಷ್ಟಿವೆ ನಮ್ಮ ಹತ್ರ? 5 ಮಾತ್ರೆಗಳಿವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ಮಾತ್ರೆಗಳು. ಹೌದು, ನಮ್ಮ ಮಾತ್ರೆಗಳೆಲ್ಲ ಈ ಮಾತ್ರೆಗಳಿಂದ ತಯಾರಾದದ್ದೇ. ನಾವು ತಗೊಳ್ಳುವ ಮಾತ್ರೆಗಳೆಲ್ಲ ಈ 5 ಮಾತ್ರೆಗಳಿಂದಲೇ ತಯಾರಾದದ್ದು. ಈ 5 ಮಾತ್ರೆಗಳ ಲೋಪ ಸರಿಪಡಿಸಲಿಕ್ಕೆ ಈ ಮಾತ್ರೆಗಳು ಬರೋದು. ಅದಕ್ಕೆ 5 ಮಾತ್ರೆಗಳೆಂಥವು? ಮಾತ್ರ ಸ್ಪರ್ಶ ಅಸ್ತು ಅಂದ್ರು. ಈ ಮಾತ್ರ ಸ್ಪರ್ಶ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ತೇಷಾಂ ಸಂಬಂಧಾಹ. ಈ 5 ಜ್ಞಾನೇಂದ್ರಿಯಗಳಿವೆ. ಯಾವುದ್ಯಾವುದು? ಶ್ರೋತ್ರ, ಚಕ್ಷುಸ್ಸು, ಘ್ರಾಣ, ರಸನ, ತ್ವಕ್. ಹೌದಾ? ಐದು ಜ್ಞಾನೇಂದ್ರಿಯಗಳು. ಈ ಐದು ಜ್ಞಾನೇಂದ್ರಿಯಗಳಿಗೆ ಯಾವುದು ವಿಷಯಗಳು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ವಿಷಯಗಳು. ಮಾತ್ರ ಸ್ಪರ್ಶಾಸ್ತು ಕೌಂತೇಯ. ಈ ಐದಕ್ಕೆ ಸಂಬಂಧಪಟ್ಟ ಈ ವಿಷಯಗಳೇನಿವೆ, ಪದಾರ್ಥಗಳು, ಅದರ ಸಂಬಂಧ ಹೇಳುತ್ತಾರೆ. ಶೀತೋಷ್ಣ ಸುಖ ದುಃಖದಾಹ. ಆ ಸಂಬಂಧದಿಂದಲೇನೆ ನಮಗೆ ಒಳ್ಳೆ ಸುಖ, ದುಃಖ, ಶೀತ, ಉಷ್ಣ ಮೊದಲಾದೆಲ್ಲ ಅದರಿಂದ ಬರ್ತಾ ಇದೆ. ಅಂದರೆ ಅರ್ಥ, ಈ ಶಬ್ದ ಸ್ಪರ್ಶಾದಿಗಳಿಂದ ನಮಗೆ ಸುಖ ಬರ್ತಾ ಇದೆ, ದುಃಖ ಬರ್ತಾ ಇದೆ ಅಂತ ಗೊತ್ತಾಯಿತು. ಅಲ್ಲ ಅಂತ ಹೇಳ್ತಾರೆ. ಅಯ್ಯೋ ರಾಮ, ನಾವು ಹೌದು ಅಂತ ಹೇಳ್ಕೊಂಡಿದ್ವಲ್ಲ, ನೀವು ಅಲ್ಲ ಅಂತ ಹೇಳ್ತೀರಾ ಅಂದ್ರೆ ಅದಕ್ಕೆ ಹೇಳಿದ್ರು ಹಾಗಲ್ಲ, ಬರೇ ಪದಾರ್ಥಗಳೇ ನಮಗೆ ಸುಖವನ್ನು ಕೊಡಲ್ಲ, ದುಃಖವನ್ನು ಕೊಡಲ್ಲ. ಹೌದಾ ಅಂದ್ರೆ ಅದಕ್ಕೆ ಅರಣ್ಯಕಾಚಾರ್ಯ ಉತ್ತರ ಕೊಡ್ತಾರೆ ಷೋಡಶಿಯಲ್ಲಿ. ಸ್ವಾಭಿಮತ ಗೃಹ ಕನ್ಯಾದೀನ ಅಲಂಕಾರ ವೃದ್ಧಾದಿನ ಸುಖಾದಿ ದರ್ಶನ. ಈಗ ನೋಡಿ, ಅಷ್ಟೆಲ್ಲ ಬೇಡ, ನಮ್ಮ ಮಾತಲ್ಲೇ ನಾವು ಮಾತಾಡೋಣ. ಟಿವಿ ಇವಾಗೇನ ಹೊಸದು ಬಂದಿದೆ ಅಲ್ಲ, ಹ್ಯಾಂಗರ್ ಟಿವಿ, ಎಲ್ಇಡಿನಾ ಎಲ್ಸಿಡಿನಾ ಏನದು, ತೆಳ್ಳಗಿರುತ್ತೆ. ಮುಂದೆಲ್ಲ ಟಿವಿ ದಪ್ಪಕ್ಕಿರ್ತಾ ಇತ್ತು, ಬಸರೆಂಗಸರ ತರ ದೊಡ್ಡದು. ಇವಾಗ ಅದಿಲ್ಲ, ತೆಳ್ಳಕ್ಕೆ ಗೋಡೆಗೆ ಹಾಕುವ ಟಿವಿ ಬರ್ತಾ ಇದೆ. ಹೌದಪ್ಪ, ಗೊತ್ತಾಯ್ತು, ನಮ್ಮ ಮನೆಯಲ್ಲಿ ದೊಡ್ಡ ಟಿವಿ ಇತ್ತು, ಅದು ತೆಗೆದು ಬಿಡಬೇಕು ಅಂತ ದೀಕ್ಷಾ ಎಲ್ಲರಿಗೂ ಹಿಡಿದಿರ್ತಾರೆ ಮನೆಯವರಿಗೆ. ಏನಾದ್ರೂ ಸರಿ, ಈ ಟಿವಿಯನ್ನು ಬಿಸಾಡಿ ನಾಳೆ ಬೆಳಿಗ್ಗೆ ಹೊಸದು ಬರಬೇಕು ಅಂತ ಹಠಾ ಜಗಳ. ಸರಿಯಪ್ಪ, ಜಗಳ ತಡೆಯಲಾರದೆ ಎಲ್ಲ ಸೇರ್ಕೊಂಡು ಹೋದ್ರು ಒಳಗೆ ಟಿವಿ ಶಾಪಲ್ಲಿ. ಅಲ್ಲಿ ಹೋದ್ರೇನಾ ಅರ್ಜುನ ವಿಶ್ವರೂಪ ನೋಡಿದಾಗ ಏನು ಭ್ರಾಂತಿ ಬರುತ್ತೋ ಆ ತರ ಇರುತ್ತೆ. ಟಿವಿ ಶಾಪ್ ಅಲ್ಲಿ ಅಷ್ಟು ಎಲ್ಲ ಟಿವಿಗಳು ಹಾಕಿರ್ತಾರೆ, ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅರ್ಥ ಆಗಲ್ಲ. ಯಜಮಾನ ಅವನ ದೃಷ್ಟಿ ಬೇರೆ, ಅವನು ನೋಡುವ ಟಿವಿಯೇ ಬೇರೆ, ಹೆಂಡತಿ ಆಕೆ ನೋಡುವ ಟಿವಿಗಳೇ ಬೇರೆ, ಮಕ್ಕಳು ಅವರು ನೋಡೋದೇ ಬೇರೆ ಇರುತ್ತೆ. ನೋಡಿ ನೋಡಿ, ಒಬ್ಬನೇ ಸ್ವಾಮಿ, ಅದು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನಮ್ಮ ಸ್ವಾಮಿ ತೋರಿದನ ಅದು ಲೌಕಿಕ ಅಲ್ಲ. ಒಬ್ಬನೇ ಸ್ವಾಮಿ ಆ ಮಕ್ಕಳಲ್ಲಿ ನಿಂತು ಯಾವುದು ಲೇಟೆಸ್ಟೋ ಯಾವುದು ಚೆನ್ನಾಗಿದೆಯೋ ಅದು ನೋಡಬೇಕು ಅಂತ ತೋರಿಸ್ತಾ ಇರ್ತಾನೆ. ಗಂಡನ ಹತ್ರ ನಿಂತು ಪ್ಯಾಕೆಟ್ಗೆ ತಕ್ಕಂತೆ ಟಿವಿ ನೋಡ್ತಾ ಇರ್ತಾನೆ ಗಂಡ. ಅಪ್ಪ ಹೆಂಡತಿ ಇಬ್ಬರಿಗೂ, ಇವ್ರನ್ನ ಕೇಳಿದ್ರೆ ಇವ್ರ ಮಾತು ಕೇಳಲ್ಲ, ಗಂಡ ಆತ ಮಾತು ಕೇಳಲ್ಲ, ಮಧ್ಯೆ ಟಿವಿಗಾಗಿ ಹಾಕಿ ನೋಡ್ತಾ ಇರ್ತಾಳೆ, ಇಬ್ಬರಿಗೂ ಸರಿ ಹೋಗ್ಲಿ ಅಂತ. ಸರಿಯಪ್ಪ, ಇಟ್ಟು ಸೇರಿ ಎಲ್ಲರೂ ಸೇರಿ ಟಿವಿ ಸೆಲೆಕ್ಟ್ ಮಾಡಿದ್ದಾಯಿತು, ಅದನ್ನ ಪ್ಯಾಕ್ ಮಾಡ್ತಾ ಇದ್ದಾನೆ. ಏನು ಬಂತು ಬಂತು ಅಂತ, ಇನ್ನ ಪೇಮೆಂಟ್ ಮಾಡಿಲ್ಲ, ಯಾರಿಂದ ಅಲ್ಲಿಗೆ ಶುರುವಾಯಿತು, ಬಂದ್ ಮಾಡ್ತಾ ಇದ್ದಾರೆ ಅಂತ. ಆ ಬಂದ್ ಮಾಡೋರು ನಿನ್ನ ಹೇಳಿದ್ರು ಈ ಶಾಪಿನೋ, ಬಂದ್ ಮಾಡಲಿಲ್ಲ, ಅದಕ್ಕೆ ನಾವು ಹೋಗಿದ್ದು. ಆ ಬಂದ್ ಮಾಡಿಸೋರು ಬಂದ್ರು, ಕಲ್ಲ ಹಾಕಿ ಹೊಡೆದ್ರು, ಆ ಪ್ಯಾಕ್ ಮಾಡುವ ಟಿವಿ ಒಡೆದೋಯ್ತು, ಟಿವಿ ಒಡೆದೋಯ್ತು. ನಿಮಗೇನಾದ್ರೂ ದುಃಖ ಇರುತ್ತಾ? ಇನ್ನ ಕ್ಯಾಶ್ ಪೇಮೆಂಟ್ ಮಾಡಿಲ್ಲ, ಏನು ದುಃಖ ಇರಲ್ಲ, ಯೋಗಿಗಳ ತರ ಚೆನ್ನಾಗಿರ್ತೀರ, ಹೋದ್ರೆ ಹೋಯ್ತು ಅಲ್ವಾ. ಮತ್ತೆ ಅಂದ್ರು ಇದೇ ಪೇಮೆಂಟ್ ಮಾಡಿ ನೀವು ಹೊರಗೆ ತರುವಾಗ ಹೊಡೆದಿದ್ರೆ ಏನು, ಅಯ್ಯೋ ನನ್ ಟಿವಿ ಮುರಿಯುತ್ತೆ. ಎಷ್ಟರವರೆಗೂ ಒಂದು ಕ್ಷಣ ಪೇಮೆಂಟ್ ಮಾಡ್ಲಿಕ್ಕೆ ಮುಂದೆ ಮುರಿದಿದ್ರೆ ನನ್ ಟಿವಿ ಅಲ್ಲ, ಪೇಮೆಂಟ್ ಆದ ಕೂಡಲೇ ನನ್ ಟಿವಿ. ಆ ಟಿವಿ ಇದೇ ಟಿವಿ ಆವಾಗ ಮುರಿದ್ರೆ ದುಃಖ ಇಲ್ಲ, ಪೇಮೆಂಟ್ ಆದ ಮೇಲೆ ಮುರಿದ್ರೆ ದುಃಖ ಬರ್ತಾ ಇದೆ. ಎಲ್ಲಿಂದ ಬಂತು? ಹಾಗಾದರೆ ಪದಾರ್ಥವೇ ದುಃಖ ಕೊಡ್ತಾ? ಪದಾರ್ಥವೇ ಕೊಳ್ಳಿಲ್ಲ, ಪದಾರ್ಥದ ಮೇಲೆ ನಮಗೆ ಬಂದ ಅಂಟು ದುಃಖ ಕೊಡ್ತಾ ಇದೆ. ಎಷ್ಟು ಡೆಲಿಕೇಟ್ ಬೈಫರ್ಕೇಶನ್ ಕೃಷ್ಣ ಕೊಡ್ತಾ ಇದ್ದಾನೆ. ನಾವೇನಂದುಕೊಂಡ್ವಿ ಕೃಷ್ಣನ ಮಾತಿಗೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಅಂದಾಗ ಅತ್ತು ಬಿಟ್ಬಿಟ್ವಿ ನಾವು. ಆ ಪದಾರ್ಥಗಳು ಸುಖ ಕೊಡುತ್ತೆ, ಪದಾರ್ಥಗಳು ದುಃಖ ಕೊಡುತ್ತೆ, ತೂ ಅಂತ ಬಿಟ್ಟಿಯಲ್ಲೋ ಅಂದ್ರು. ಯಾಕೆ ಥೂ ಅಂದ ಸ್ವಾಮಿ? ಎಷ್ಟು ಸಲ ಹೇಳಿದ್ರು ಅರ್ಥ ಆಗ್ಲಿಲ್ಲ ನಿನಗೆ. ಏನದು? ನಿನ್ನೊಳಗೆ ನಿಂತು ಅಭಿಮಾನ ಹುಟ್ಟಿಸ್ತೇನಲ್ಲ, ಆ ಅಭಿಮಾನವೇ ದುಃಖಕ್ಕೂ ಕಾರಣ, ಅಭಿಮಾನವೇ ಸುಖಕ್ಕೆ ಕಾರಣ ಅಂದ್ರು. ಹೌದು, ಯಾರೋ ಗೃಹ ಪ್ರವೇಶಕ್ಕೆ ಕರೆದ್ರಪ್ಪ, ದೊಡ್ಡ ಮನೆ, ಅವರ ಬಾತ್ರೂಮೇ ನಮ್ಮನೆ ಅಷ್ಟಿದೆ. ಅಂತಹ ಬಾತ್ರೂಮ್ ಕಟ್ಟಿದ್ದಾರೆ, ಎಲ್ಲ ಅದಕ್ಕೆಲ್ಲ ಏನು ಲೈಟಿಂಗ್ ಎಲ್ಲ ಅದ್ಭುತವಾದ ಮಾಡಿದ್ದಾರೆ. ನಿಮ್ಗೇನಾದ್ರೂ ಚೂರಾದ್ರೂ ಆನಂದ ಆಗುತ್ತಾ? ಏನಾಗಲ್ಲ, ಏನೋ ಮಾಡಿದ್ದಾರೆ. ಅದೇ ನಮ್ದೇ ಚಿಕ್ಕ ಮನೆ ಗೃಹ ಪ್ರವೇಶ, ಅದಕ್ಕೆಲ್ಲ ನಾಕೇ ಬಲ್ಬ್ ಹಾಕಿದ್ದು, ಹೆಚ್ಚು ಹಾಕೇ ಇಲ್ಲ. ನೋಡಿ ನೋಡಿ ಫೋಟೋ ತೆಗಿತಾ ಇರ್ತೀವಿ. ಯಾಕೆ, ನಮ್ಮದು ಅಷ್ಟು ದೊಡ್ಡ ಮನೆ ಆದ್ರೂ ನಮ್ಮದಾಗಿಲ್ಲ, ಸುಖ ಕೊಡ್ಲಿಲ್ಲ. ಇದು ಚಿಕ್ಕದಾದ್ರೂ ನಮ್ಮದು ಅಂತ ಅಂಟು ಬಂತು, ಚೆನ್ನಾಗಿ ಸುಖ ಕೊಡ್ತು. ಇದನ್ನೇ ಹೇಳುತ್ತಾರೆ ಸ್ವಾಭಿಮತ ಗೃಹ ಕನ್ಯಾದೀನ ಅಲಂಕಾರ ವೃದ್ಧಾದೀನ ಅದರ್ಶನ ಹೇಳುತ್ತಾರೆ. ಯಾರ್ದೋ ಮಗು ಚೆನ್ನಾಗಿ ಬೆಳೀತಾ ಇದೆ, ನಮ್ಗೇನೋ ಸುಖ ಆಗುತ್ತಾ? ಇರಲೇ ಬಿಡ್ರಿ ಅಂತೀವಿ. ಅದೇ ನಮ್ಮ ಮಗು ಬೆಳೀತಾ ಇದ್ರೆ ಅಯ್ಯೋ ಬೆಳೀತು ಬೆಳೀತು, ಯಾರು ಬೇರೆ ಇಲ್ಲ, ಎಲ್ಲರೂ ಬೆಳೀತಾರೆ. ಆ ಮಗು ಬೆಳೀತಾ ನಮ್ಮದು ಆದ್ದರಿಂದ ಅಯ್ಯೋ ಅಯ್ಯೋ ಅದನ್ನೇ ಹೇಳ್ತಾ ಇದ್ದಾರೆ. ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ನಮಗೆ ಪದಾರ್ಥಗಳು ವ್ಯಕ್ತಿಗಳೇ ಸುಖ ಕೊಡಲ್ಲ ದುಃಖ ಕೊಡಲ್ಲ, ನಮ್ಮ ಅಭಿಮಾನವೇ ಸುಖ ದುಃಖಕ್ಕೆ ಕಾರಣ ಅಂದ್ರು. ನಾವು ಮತ್ತೂ ಅಲ್ಲಿ ಎಡವೋದ್ರಲ್ಲಿ ಎಕ್ಸ್ಪರ್ಟ್ಗಳು. ನಾವು ಈ ಅಭಿಮಾನವೇ ಕಾರಣ ಅಂತ ಕೂತ್ರೆ ಅವ ಕೃಷ್ಣ ಅಂದ, ಅಭಿಮಾನ ಕೊಟ್ಟದ್ದು ಯಾರು? ನಾನೇ. ನಿಮಗೆ ನಿಮ್ಮ ಕರ್ಮಾನುಸಾರ ಅಭಿಮಾನ ಕೊಟ್ಟು ಎಡುವಂತೆ ಮಾಡಿದ್ದು ನಾನಯ್ಯ. ಹಾಗಾದರೆ ಮೂಲ ಕಾರಣ ಯಾರು ನೀವು ಬೀಳಲಿಕ್ಕೆ? ನಾನೇ ಅಲ್ವಾ. ಅವಾಗ ನೀನೇ ಅಂದ್ರೆ ನಾನಲ್ಲ, ನಿನ್ನ ಕರ್ಮ ಕಾರಣ. ಕೊನೆಗೆ ತರೋದು ಅದೇ ಶೀಲ್ಡ್, ಕರ್ಮ ಕರ್ಮ ಕರ್ಮ. ಅದೇನು ಕರ್ಮವೂ ಅರ್ಥ ಆಗಲ್ಲ. ಈ ಕರ್ಮ ಇಟ್ಟು ನಮ್ಮನ್ನೆಲ್ಲ ಕೊಂದು ಬಿಡ್ತಾ ಇದ್ದಾರೆ. ಎಲ್ಲರ ಪ್ರಶ್ನೆ ಇದೆ, ಕೊನೆಗೆ ಕರ್ಮ ಅಂದು ಬಿಡ್ತಾರೆ. ಇನ್ನು ಯಾರ ಬಾಯಿ ಹೇಳಲಿಕ್ಕಿಲ್ಲ, ಲಾಸ್ಟ್ ಸ್ಟೆಪ್. ಅವಾಗ ಮತ್ತೂ ಅರ್ಜುನ ಬಾಯಿ ಬಿಡ್ತಾನೆ, ಈ ಕರ್ಮ ಜಡ ಅಲ್ಲ, ಈ ಜಡವಾದ ಕರ್ಮ ನನ್ನನ್ನ ಕಟ್ಟಿ ಹೇಗಾಗತ್ತೆ ಕೃಷ್ಣ ಅಂತ ಕೇಳಿದ. ಅವಾಗ ಕೃಷ್ಣ ಹೇಳ್ತಾನೆ, ಆ ಜಡವಾದ ಕರ್ಮ ನಿನ್ನ ಕಟ್ಟಿ ಹಾಕ್ತಾ ಇದೆ ಅಂತ ಯಾರು ಹೇಳಿದ್ರು? ಕರ್ಮದೊಳಗೆ ನಾನೇ ಕರ್ಮನಾಮಕನಾಗಿದ್ದೇನಯ್ಯ ಅಂತ. ಕರ್ಮ ಕರ್ಮ ಕೃತ ಕರ್ಮ ಕೃತಾಗಮ ಕರ್ಮ ಫಲಪ್ರದ ಕರ್ಮಜಿತ. ದಾಸರಾಯರು ಒಂದು ಶಬ್ದದಲ್ಲಿ ಇಡೀ ಗೀತೆಯನ್ನು ಸರಸರಸರ ತರ್ತಾರೆ ಅಲ್ಲಿ. ಅದನ್ನೇ ಹೇಳುತ್ತಾರೆ, ಕರ್ಮದೊಳಗೆ ಕರ್ಮನಾಮಕನಾಗಿ ಕಟ್ಟಿ ಹಾಕೋನು ನಾನೇ ಅಂದ್ರು. ಮತ್ತೆ ಈ ಕರ್ಮ ಬಿಡಿಸೋದು ಯಾರೇ? ನಾನೇ ಬಿಡಿಸು ಅಂತಂದ್ರು. ಅದಕ್ಕೇನಯ್ಯ ನಿನ್ನ ತಂದದ್ದು ಕರ್ಮ ಬಿಡಿಸಲಿಕ್ಕೆ ಶ್ರೀರಂಗಕ್ಕೆ ಕರ್ಕೊಂಡು ಬಂದದ್ದು ಅಂತ ದೇವ ಹೇಳಿದ ಎಂಬಲ್ಲಿಗೆ ಶ್ರೀಕೃಷ್ಣ ಅಂತ.